ಒಬ್ಬ ಸಾಹಿತಿಯಾಗಿ ಸದಾ ವರ್ತಮಾನದ ರಾಜಕಾರಣಕ್ಕೆ ಸ್ಪಂದಿಸ್ತಾ ಬಂದಿರುವ ನೀವು ಈಗ ಅದರಲ್ಲೂ ವಿಶೇಷವಾಗಿ ಮಲೆನಾಡಿನಲ್ಲಿ ಮೂಡಿ ಬಂದಿರುವ ಹೊಸ ರಾಜಕಾರಣ ಅಥವಾ ಏನಾದರೂ ರೆವಲ್ಯೂಷನರಿ ಪಾಲಿಟಿಕ್ಸ್ ಅಥವಾ ಈ ನಕ್ಸಲೀಯರು ಅಂತ ಏನು ಕರಿತಾ ಇದ್ದೀವಿ ಇವರ ರಾಜಕಾರಣಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದೀರಾ ಅನ್ನೋ ಒಂದು ಆಸಕ್ತಿ ನನಗಿದೆ. ಮತ್ತೊಂದು, ಬರಹಕ್ಕೆ ಇಂತಹ ವಿಷಯಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಮತ್ತು ಬರಹಕ್ಕೆ ಬೇಕಾದ ಹೊಸ ಇಡಿಯಮನ್ನು ಕ್ರಿಯೇಟ್ ಮಾಡುವ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯ ಬೇಕಾಗಿದೆ.
ಇಫ್ ಯು ಅಬ್ಸರ್ವ್ ನಕ್ಸಲೀಯರು ಇವು ಅವೆಲ್ಲ ಇದಾವಲ್ಲ ಅವ್ರು ಭಾಳ ಮೈನರು, ಯಾಕೆಂದ್ರೆ ಇವನ್ ಮಾಡ್ತಿದ್ದ ಮಿಕ್ಸರ್ ಇನ್ ಡಿಸ್ಇಂಟಿಗ್ರೇಟಿಂಗ್, ಸುಮ್ಮನೆ ಎಲ್ಲೋ ಭಯಾಗಿ ಕಾಡಲ್ಲಿ ಒಂದಷ್ಟು ಜನ ಗುಂಪು ಕಟ್ಕೊಂಡು ಅದು ಎಷ್ಟಾವ್ ಗ್ರೇಟ್ ಐಡಿಯಾ ಆಗಿದ್ರು ಅದನ್ನ ಚಲಾವಣೆಗೆ ತಂದು ಇಲ್ಲಿಂದಾನೆ ಇವರು ಈ ವಿಧಾನವನ್ನು ಒಂದು ಆಡಳಿತದ ಅಂಗವನ್ನಾಗಿ ಮಾಡ್ತೀವಿ ಅಂತ ಇದೆಯಲ್ಲ ಅದು ಬಹಳ ಸಂಭವನೀಯ. ಅದರಿಂದ ಅದನ್ನಷ್ಟು ಗಂಭೀರವಾಗಿ ಪರಿಗಣಿಸಾಗತ್ತೆ ಇಲ್ಲ. ಏನಂದ್ರೆ ಸದ್ಯಕ್ಕೆ ಅವರಿಂದ ತೊಂದರೆ ಆಗ್ತಾ ಇದೆ. ಸಮವಾರದಲ್ಲಿ ವಿ ಮಸ್ಟ್ ಬಿ ಏಬಲ್ ಟು ಪರ್ಸ್ಯೂಡ್ ದೀಸ್ ಪೀಪಲ್ ಟು ಸೀ ದಿ ಫ್ಯೂಟಿಲಿಟಿ ಆಫ್ ದಿ ಹೋಲ್ ಥಿಂಗ್. ಯಾಕಂದ್ರೆ ನಕ್ಸಲ್ ಬಾರಿಯಲ್ಲೇ ನಕ್ಸಲ್ ಇದು ಕಡಿಮೆ ಆಗಿದೆ. ಅದಕ್ಕಿಂತ ಹಿಂದೆ ನೀವೆಲ್ಲ ಭಾಳ ಹುಟ್ಟೇ ಇರಲಿಲ್ವ ಇಲ್ಲಿ ಅಜಿತ ಅವರೆಲ್ಲ ಕೇರಳದಲ್ಲಿ ಮಾಡಿ ಹೋಗಿ ಆ ಟೆಲಿಫೋನ್ ಆಪರೇಟರ್ ತಲೆ ಕಡಿದು ಎಲ್ಲ ಮಾಡಿದ್ರು. ಅದು ಅಲ್ಲಿಗೆ ನಂದು ಹೋಯಿತು. ಅದಕ್ಕೆ ಕಾರಣ ಯಾಕೆ ಅಂದರೆ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಗ್ಲೋಬಲ್ ಮೂಮೆಂಟ್ ಒಂದಿಲ್ಲ. ಆದ್ದರಿಂದ ಇದು ಇದಕ್ಕೆ ಟೆಲಿಫಿಕ್ ಲಿಮಿಟೇಷನ್ ಅದನ್ನ ಅವ್ರು ನಿಧಾನಕ್ಕೆ ಅರ್ಥ ಮಾಡ್ಕೋತಾರೆ. ಎಲ್ಲರಿಗೂ ಯಾಕೆ ಟಾಲರೇಟ್. ಆದರೆ ಇನ್ನೊಂದು ಫಿನಾಮಿನ ನಡೀತಾ ಇದೆ ವಿಚ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಒನ್. ಏನು ಅಂತ ಹೇಳಿದ್ರೆ ಈಗ ಇಂದು ಒಂದೇ ಪಾರ್ಟಿ ಇಂಡಿಯಾ ದೇಶದಲ್ಲಿ ಬರೋದು ಭಾಳ ಕಷ್ಟ ಇದೆ. ಯಾರು ಅನೇಕ ಪಕ್ಷಗಳು ಬರ್ತಾ ಇದ್ದಾವೆ. ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಇವೆರಡು ದೊಡ್ಡ ಪಕ್ಷ ಹಾಕಿಕೊಂಡು ಅಲ್ಲಿ ಪ್ರಧಾನಿ ಪಟ್ಟವನ್ನು ಉಳಿಸ್ಕೊಂತ ಇದ್ದಾರೆ. ಇನ್ ದಿ ಮೀನ್ ವೈಲ್ ದೀಸ್ ಪೀಪಲ್ ಆರ್ ಟೀಚಿಂಗ್ ಆರ್ ದಿ ಪೀಪಲ್ ಆಫ್ ಇಂಡಿಯಾ ಈಸ್ ಲರ್ನಿಂಗ್ ಹೌ ಟು ಮ್ಯಾನೇಜ್ ವಿತ್ ಮಲ್ಟಿಪಲ್ ಪಾರ್ಟೀಸ್. ಈಗೇನಾಗ್ತಾ ಇದೆ ನೋಡಿ, ನೀವು ಸೆಂಟ್ರಲ್ಲೂ ಕಮ್ಯುನಿಸ್ಟ್ ಪಾರ್ಟಿಯವರು ಮೊನ್ನೆ ಎಲ್ಲ ಬಂದ್ ಘೋಷಣೆ ಮಾಡಿದ್ರು. ಹೌದಾ? ಇಲ್ಲಿ ದೇವೇಗೌಡರು ಸರ್ಕಾರದಲ್ಲೇ ಇದ್ದಾರೆ ಇವರು, ಆದ್ರೂ ದಿನ ಬೆಳಗಾದ್ರೆ ಸರ್ಕಾರದ ಇದ್ರ ಬಗ್ಗೆ ಅಪೋಸಿಷನ್ ಪಾರ್ಟಿಗಳಿಗಿಂತ ಜೋರಾಗಿ ಅಪೋಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಸಂದರ್ಭವನ್ನೇ ಆಳುವ ಪಕ್ಷದ ಜೊತೆಗಿರುವ ಸಂದರ್ಭವನ್ನೇ ಉಪಯೋಗಿಸ್ಕೊಂಡು ತಾವು ಜನರ ಮನಸ್ಸನ್ನು ಗೆಲ್ಲಬಹುದು ಅಂತ ಯೋಚನೆ ಮಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರು ಕರ್ನಾಟಕದ ಮಟ್ಟದಲ್ಲಿ ಜನತಾ ದಳದರು ಇದ್ದಾರೆ. ಅದು ಕ್ವಶನ್ ಈಸ್ ಯು ಸಿ, ಈಗ ದೇವೇಗೌಡರು ಎಷ್ಟು ಪ್ರಬಲವಾಗಿ ವಿರೋಧ ಪಕ್ಷವಾಗಿ ವರ್ತಿಸ್ತಾ ಇದ್ದಾರೆ ಅಂದರೆ ಬಿ ಜೆ ಪಿಯವರು ಮಾತೇ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವು ಏನು ಅನ್ನೋದೇ ಅವ್ರಿಗೆ ಕನ್ಫ್ಯೂಷನ್ ಆಗೋಗಿದೆ. ಈಗ ಇದೆಲ್ಲ ನೋಡಿದಾಗ ಒಂದು ಪ್ರಶ್ನೆ ಬರುತ್ತೆ, ಈ ಯಾರಿಗೂ ಮೆಜಾರಿಟಿ ಬರಲಿಲ್ಲ, ಸರ್ಕಾರ ರಚಿಸಕ್ಕಾಗಲಿಲ್ಲ ಅಂತ ಹೇಳಿ ಬಿಹಾರದಲ್ಲಿ ಮತ್ತೆ ಎಲೆಕ್ಷನ್ನ ಮಾಡಿದ್ರು. ಅದರ ಅಗತ್ಯ ಏನು? ಇದು ದೇವೇಗೌಡ ಕ್ಯಾನ್ ಆಕ್ಟ್ ಲೈಕ್ ಅನ್ ಅಪೋಸಿಷನ್ ಪಾರ್ಟಿ ಆಲ್ ದ ವೈಲ್ ಬೀಯಿಂಗ್ ಎ ಮೆಂಬರ್ ಆಫ್ ದಿ ರೂಲಿಂಗ್ ಪಾರ್ಟಿ, ವೈ ನಾಟ್ ಯಡಿಯೂರಪ್ಪ? ಈಗ ಯಾರಿಗೂ ಮೆಜಾರಿಟಿ ಸಿಗ್ತಾ ಇರುವಂತ ಟೈಮಲ್ಲಿ ಎಲ್ಲರೂ ಸೇರಿಕೊಂಡು ಸರ್ಕಾರ ರಚನೆ ಮಾಡಿ ಈ ಅಪೋಸಿಷನ್ ಪಾರ್ಟಿ ಕೆಲಸನೂ ನೀವೇ ಮಾಡಿ. ಖಂಡಿತವಾಗ ದಿಸ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ನ್ಯಾಷನಲ್ ಗವರ್ಮೆಂಟ್ ವೇರ್ ಇನ್ ಯು ಕ್ಯಾನ್ ಆಕ್ಟ್ ಬೋತ್ ಆಸ್ ಅನ್ ಅಪೋಸಿಷನ್ ಪಾರ್ಟಿ ಆಸ್ ವೆಲ್ ಆಸ್ ಎ ರೂಲಿಂಗ್ ಪಾರ್ಟಿ. ಅಂಡ್ ದೇವೇಗೌಡರ ಮತ್ತು ಸಿಪಿಎಂನವರ ಆಕ್ಷನ್ನಿನ ಹಿಂದೆ ಇರುವಂತಹ ತಾತ್ವಿಕ ಅಂಶವನ್ನು ಪರಿಗಣಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ.
ಮತ್ತೊಂದು ಸರಿ, ಈಗ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಈ ಲಿಬರಲೈಸೇಷನ್ ಯಾರೋ ಶುರುವಾದ್ಮೇಲೆ ಯಾರೆಲ್ಲ ಬರೆದ್ರು, ಅದು ಯಂಗ್ಸ್ಟರ್ಸ್ ಯಾರೆಲ್ಲ ಬರೆದ್ರು, ಅವರನ್ನು ಸಾಮಾನ್ಯವಾಗಿ ಕನ್ನಡ ವಿಮರ್ಶೆ ಅವ್ರು ಐಡೆಂಟಿಫೈ ಮಾಡಲೇ ಇಲ್ಲ, ಅವ್ರನ್ನು ಗುರುತಿಸ್ಲೇ ಇಲ್ಲ. ಲಿಬರಲೈಸೇಷನ್ ನಂತರದ ಯುಗಕ್ಕೆ ರೆಸ್ಪಾಂಡ್ ಮಾಡೋರು ಯಾರು ರೆಕಾರ್ಡ್ ಆಗಲೇ ಇಲ್ಲ ಅಂತ ಹೇಳೋ ಒಂದು ಹೇಳಿಕೆ ಆಗಾಗ ಅದು ಹೊಸ ತಲೆಮಾರಿನ ಕೆಲವು ವಿಮರ್ಶಕರಿಂದ ಬರ್ತಾ ಇರ್ತದೆ. ನೀವು ಹೆಂಗ್ ರೆಸ್ಪಾಂಡ್ ಮಾಡ್ತೀರಿ ಸರ್? ಯಾಕಂದ್ರೆ ನೀವು ಎರಡೂ ಸಂದರ್ಭದಲ್ಲೂ ನೋಡಿದಿರಿ ಮತ್ತೆ ಎರಡಕ್ಕೂ ತೀವ್ರವಾಗಿ
ಪ್ರತಿಕ್ರಿಯೆ. ನನಗೆ ಬಹುಶಃ ಬೇರೆ ಫಾರ್ಮ್ಯಾಟ್ ಅಲ್ಲಿ ನಾವು ಬರೆಯೋದಕ್ಕೆ ವ್ಯವಸ್ಥೆ ಮಾಡಬೇಕು ಅನಿಸುತ್ತೆ. ನಂದೇ ಆದ ರೀತಿಯಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಪ್ರಯೋಗ ಮಾಡಿ ನೋಡ್ತಾ
ಇದ್ದೀನಿ.
ಹೇಗೆ ಹೌ ವಿ ಕ್ಯಾನ್ ಫೈಂಡ್ ಔಟ್ ಎ ನ್ಯೂ ಎಕ್ಸ್ಪ್ರೆಷನ್ ಫಾರ್ ದೀಸ್ ಸಿಚುವೇಶನ್ ಅಂತ ಹೇಳಿ. ಅದಕ್ಕೆ ನಮ್ಮ ಹಳೆ ರೀತಿ ಕ್ರಮಗಳಿದಾವಲ್ಲ, ಎಕ್ಸ್ಪ್ರೆಷನ್ ಮೆಥಡಾಲಜಿ, ಅದು ಕಟ್ಟಲಿಕ್ಕೆ ಆಗಲಿಲ್ಲ ಈಗಿನ ಸಿಚುವೇಶನ್ಗೆ. ಇಟ್ ಈಸ್ ಇಮ್ಮೆನ್ಸ್ಲಿ ಕಾಂಪ್ಲೆಕ್ಸ್. ಸೊ ಏನಾಗುತ್ತೆ, ಒಂದು ಕಥಾ ಅಂದರದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಆಯ್ತಪ್ಪ ಇರೋದ್ನ ಹೆಂಗಿತ್ತು ಹಂಗೆ ರೆಕಾರ್ಡ್ ಮಾಡೋಣ ಅಂತ ಹೋದ್ರೆ ಏನಾಗುತ್ತೆ, ಕೊಲಾಜ್ ಕಲಾಕೃತಿಗಳು ನೋಡಿದಿರ ನೀವು, ಕಟ್ ಪೀಸ್ಗಳು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತಾ ಹೋಗ್ತದಲ್ಲ, ಆ ರೀತಿ ಬರವಣಿಗೆಗೆ ಬರ್ತೀವಿ. ಸೊ ನೋಡೋಣ, ಹಂಗಿದ್ರ ಅದನ್ನು ಪ್ರಯತ್ನ ಮಾಡಿ ನೋಡೋಣ. ಇಫ್ ವಿ ಕ್ಯಾನ್ ಫೈಂಡ್ ಔಟ್ ಎನ್ ಅಪ್ರೋಪ್ರಿಯೇಟ್ ಮೆಥಡಾಲಜಿ ಆಫ್ ಎಕ್ಸ್ಪ್ರೆಷನ್, ವಿ ಕ್ಯಾನ್ ರಿಯಲಿ ರೈಟ್ ಎ ಕಾಂಟೆಂಪ್ರರಿ ಥೀಮ್. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಥೀಮ್ಯಾಟಿಕ್ ಚೇಂಜಸ್ ಕಾಮಿಡಿ ಆಗಿದೆ.
ಅಂದ್ರೆ ನೀವು ಹೇಳ್ತಾ ಇದ್ರೆ ಚಿದಂಬರ ಜುಗಾರಿ ಕ್ರಾಸ್ಗಳ ಮೂಲಕ ನೀವೇನು
ಆಗಿದ ಸಮಸ್ಯೆ ಬೇರೆ
ಈಗಿದೆ, ಹೋಲಿಸ್ಟಿಕ್ ಆಗಿ ನೋಡ್ತಿದ್ದೆ. ಯಾಕಂದ್ರೆ ಜುಗಾರಿ ಕ್ರಾಸ್
ಅವ್ರು ಇನ್ನೂ ಕಥಾ ಹಂದರ ಇತ್ತು, ಕಂಟಿನ್ಯೂಟಿ ಇತ್ತು, ಬಿಗಿನಿಂಗ್ ಇತ್ತು, ಎಂಡ್ ಇತ್ತು. ಈ ಬಾರಿ ಕಷ್ಟದಲ್ಲಿ ಇಟ್ಟು ಕಾರಂತ್ರ ಇದ್ದಾಗ ನೋಡಿ ಹೇಗಿತ್ತು. ಕಾರಂತ್ರ ಆದ್ರೆ ಕುವೆಂಪು ಬಂದಾಗ ಅವರಿಗೂ ಪರಿಸರಕ್ಕೂ ಇದ್ದ ರಿಲೇಷನ್ಶಿಪ್, ಕಾರಂತರಿಗೂ ಪರಿಸರಕ್ಕೂ ಇದ್ದ ರಿಲೇಷನ್ಶಿಪ್, ಇದು ಜುಗಾರಿ ಕ್ರಾಸ್ನಲ್ಲಿ ಇರುವ ಪರಿಸರದ ರಿಲೇಷನ್ಶಿಪ್ ವ್ಯತ್ಯಾಸ ಇದೆ ಅಂತ ಹೇಳಿದ್ನಲ್ಲ. ಕರ್ವಾಲೋಯಿಂದ ಜುಗಾರಿ ಕ್ರಾಸ್ ವರೆಗಿನ ವೇರಿಯೇಷನ್ ಇದೆಯಲ್ಲ, ಅದು ಅಪ್ಡೇಟ್
ಆಗಬಹುದು. ಮುಂದಿನ ಯಾವ್ದು ಕೃತಿ ಬರ್ತಾ ಇದೆ?
ನೀವು ಮಾಯಾಲೋಕ ಅಂತ ಬರಿತಾ ಇದ್ದೀನಿ,
ಅದು ಯಾವ ರೀತಿ
ಅದು ನೋಡೋಣ. ಹಂಗೆ ಹೆಂಗೆ ಹೇಳಕ್ಷನ್ ಕೆಲಸ ಮಾಡೋದ್ರಿಂದ ಇದು ಹಿಂಗೆ ಅಂತ ಒಂದು ಸಿದ್ಧ ಸಮೀಕರಣದಲ್ಲಿ ನಿಮ್ಗೆ ಹೇಳಕ್ಕಾಗ ಬಹಳ ಕಷ್ಟ.
ಸರ್, ನೀವು ಸ್ವರೂಪದ ನಂತರ ತಕೊಂಡ ಚೇಂಜ್ ಇದೇ ತರದ ಅನಿವಾರ್ಯತೆಯಿಂದ ಆಗಿತ್ತಲ್ಲ?
ಹೆಚ್ಚು ಕಮ್ಮಿ
ನಾನೊಂದು ಪ್ರಶ್ನೆ ಕೊಡ್ತೇನೆ, ಸ್ವಲ್ಪ ಬೇರೆ. ಆಗ ಒಂದ್ಸಲ ಕೇಳಿದ್ದೆ ಆಕ್ಚುಲಿ, ಈಗ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಅಂತ ತುಂಬಾ ಚರ್ಚೆ ನಡೀತಾ ಇದೆ. ಈ ಹಳ್ಳಿಗಳಲ್ಲಿ ಒಂದನೇ ತರಗತಿಯಿಂದಲೇ ಇಂಗ್ಲಿಷನ್ನು ಹೇಳ್ಕೊಡ್ಬೇಕು ಅಂತ ಹೇಳುವಂಥ ಒಂದು ಮುಖ್ಯವಾದ ಆರೋಪ ಏನಂದ್ರೆ, ಗ್ರಾಮೀಣ ಪ್ರದೇಶದಿಂದ ಬಂದವರದ್ದು ಬೌದ್ಧಿಕ ಮಟ್ಟ ಜಾಸ್ತಿ ಇಲ್ಲ, ಆದ್ದರಿಂದ ಅವರು ಮುಂದಿನ ಇಂಟರ್ವ್ಯೂಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಫೇಲ್ ಆಗ್ತಾರೆ, ಆದ್ದರಿಂದ ಒಂದನೇ ತರಗತಿಯಿಂದಲೇ ಇಂಗ್ಲೀಷನ್ನು ಹೇಳ್ಕೊಡ್ಬೇಕು ಅಂತ ಅವ್ರು ಹೇಳಿದ್ರು. ನನ್ನ ಅಭಿಪ್ರಾಯ ಏನಂದರೆ, ಅವರು ಒಂದನೇ ತರಗತಿಯಿಂದ ಇಂಗ್ಲೀಷಲ್ಲಿ ಹೇಳ್ಕೊಡ್ಬೇಕಾಗಿದೆ. ಈ ಗ್ರಾಮೀಣ ಮಟ್ಟದಲ್ಲಿ ಅವರಿಗೆ ಬೌದ್ಧಿಕ ಮಟ್ಟ ಯಾಕೆ ಹೆಚ್ಚಿಲ್ಲ ಅಂದರೆ, ಕನ್ನಡ ಭಾಷೆಯಲ್ಲಿ ವಿಷಯ ಸಾಹಿತ್ಯ ಇಲ್ಲ. ವಿಷಯ ಸಾಹಿತ್ಯ ಅಂದರೆ ವಿಜ್ಞಾನ, ಎಲ್ಲ ತಂತ್ರಜ್ಞಾನ, ವೈದ್ಯಕೀಯ ಎಲ್ಲವೂ ಬರಬೇಕು. ಇದರ ಸಾಹಿತ್ಯ ರಚನೆ ಈ ಯಾರು ಮಾಡೇ ಇಲ್ಲ. ಸಾಹಿತಿಗಳು ವಿಜ್ಞಾನ ಕಲಿತು ಬರಿಬೇಕು, ಬರೆದಿಲ್ಲ. ಇದರಿಂದಾಗಿ ಅವರ ಮಟ್ಟ ಕೆಳಗಿದೆ, ಇಳಿದಿದೆ ಅಂತ ನನ್ನ ಅಭಿಪ್ರಾಯ. ನೀವೇನಂತೀರಿ?
ಅದು ಏನಾಗ್ತೈತಿ ಇಲ್ಲ, ಇದ್ರ ಬಗ್ಗೆ ಎಲ್ಲ ಆಳ್ವಾಕೊಟ್ಟು ಯೋಚನೆ ಮಾಡೋದು ವಾಸ್ತವವಾಗಿ. ಯಾಕಂದ್ರೆ ಹಿಂದೂದರ ಅವನ್ನಪುರ ಅವರೆಲ್ಲ ನನ್ನ ಜೊತೆಗೆ ಇದ್ದರು. ನಾನು ಮೊದಲು ಕನ್ನಡ ಇಂಗ್ಲೀಷನ್ನು ನಾಲ್ಕನೇ ಕ್ಲಾಸಿಂದನೇ ಹೇಳ್ಕೊಡ್ಬೇಕು, ಒಂದನೇ ಕ್ಲಾಸಿಂದ ಹೇಳ್ಕೊಡೋದು ಮೆಲ್ಲಕ್ಕೆ ಕನ್ನಡ ಮಾಧ್ಯಮಕ್ಕೆ ಕುಟಾರಪ್ರಾಯ ಆಗೋದಕ್ಕೆ ಆಕೆರ ಮುನ್ನುಡಿ ಇದು ಅಂತಲೇ ನನ್ನ ಸ್ಟೇಟ್ಮೆಂಟ್ ಇದ್ದಿದ್ದು. ಆದರೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಇವ್ರ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿದೆ. ಇಲ್ಲಿ ನೀವು ಹೇಳಿರೋದು ಅಷ್ಟು ಸತ್ಯ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಕನ್ನಡ ಮಾಧ್ಯಮ ಶಾಲೆಗಳೆಲ್ಲ ಇರತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ, ಎಲ್ಲ ಎಸ್ಟಿಮೇಷನ್ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲೇ ಅತ್ಯುತ್ತಮವಾದ ಕ್ವಾಲಿಫೈಡ್ ಟೀಚರ್ಸ್ ಇರೋರಂತೆ. ಈ ಕಾನ್ವೆಂಟ್ಗಳು ಅಂತ ದೊಡ್ಡದಂತೆ ಕೊಟ್ಟಿದಾರಲ್ಲ, ಅಲ್ಲಿ ಏನೇನೂ ಇಲ್ಲಂತೆ. ಇವರು ಇಲ್ಲೇ ಕ್ವಾಲಿಫೈಡ್ ಆಗಿರೋ ಇದ್ದಾರೆ. ಇವ್ರು ಏನು ಹೇಳಿದ್ರು, ಇವರು ನಾನು ಆಮೇಲೆ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡು ಒಂದನೇ ಕ್ಲಾಸಿಂದ ಇಂಗ್ಲೀಷ್ ಹೇಳ್ಕೊಟ್ರೆ ಆಕಾಶ ಏನು ತಲೆ ಮೇಲೆ ಬಿದ್ದು ಹೋಗೋದಿಲ್ಲ. ಇಲ್ಲಿ ಏನಾಗಿದೆ, ಇಂಗ್ಲೀಷನ್ನ ನಾವು ಒಂದನೇ ಕ್ಲಾಸಿಂದ ಹೇಳ್ಕೊಡಕ್ಕೆ ಕೂಡದು ಅಂತ ಹೇಳೋರ ಮೇಲೆ ಈ ನಮ್ಮ ಒಂದನೇ ಕ್ಲಾಸಿಂದ ಹೇಳಬೇಕು ಅನ್ನೋರು, ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಹೆಂಗೆ ನಾವು ಸಂಸ್ಕೃತ ಓದಬಾರ್ದು ಶೂದ್ರಲ್ಲ ಅಂತ ಪ್ರೈವೇಟ್ ಮಾಡಿದ್ರು, ಹಂಗೆ ಇವರು ಪ್ರೈವೇಟ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಸನಾತನವಾದಿಗಳು, ಇವರು ಮನುವಾದಿಗಳು ಅಂತಲೇ ಹೇಳಿದ್ದಾರೆ ಅವರು. ಇವ್ರ ಕಂಪ್ಲೇಂಟು ಅವ್ರು ಅಲ್ಲಿ ಜಾತಿ ಜಗಳ ಇದು ಹಂಗೆ ನಾವು ಹಗುರವಾಗಿ ಪರಿಗಣಿಸೋದು ಬೇಡ. ಜಾತಿ ಓರಿಯೆಂಟೇಷನ್ ಇದ್ದೇ ಇರ್ತದೆ ಇದರಲ್ಲೆಲ್ಲ ಪ್ರತಿಯೊಂದು. ನಾವು ಮೊನ್ನೆ ಕಂಪ್ಯೂಟರ್ ವಿಷಯ ಮಾತಾಡ್ತಾನೆ ಹೇಳ್ತೀವಿ, ಜಾತಿ ಓರಿಯೆಂಟೇಷನು ಬಿಕಾಸ್ ಇಟ್ ಈಸ್ ಇನ್ ಎಷ್ಟು ಕಾಂಪ್ಲಿಕೇಟೆಡ್ ಇಶ್ಯೂ ಅದು ಅಂತ ಹೇಳಿದ್ರೆ, ಅದು ಬರೀ ನಿಮ್ಮ ಮನೆಗೆ ಸಂಬಂಧಪಟ್ಟಿರೋದಲ್ಲ, ಅದು ಇಡೀ ನಮ್ಮ ಸಮಾಜದ ಒಳಗೇನೆ ನೇದುಕೊಂಡಿರೋದ್ರಿಂದ ಜಾತಿ ಓರಿಯೆಂಟೇಷನು ಬರುತ್ತೆ. ನಾಟ್ ಅದೇ ಡಾಮಿನೇಟ್ ಅಲ್ಲ. ಇವ್ರು ಹೇಳ್ತಾ ಇರೋದು ಏನು ಅಂದರೆ, ಒಂದನೇ ಕ್ಲಾಸಿಂದ ಹೇಳ್ಕೊಡೋದು ಬೇಡ, ನಾಲ್ಕನೇ ಕ್ಲಾಸಿಂದ ಹೇಳ್ಕೊಡಿ ಅಂತ ಹೇಳ್ತಾ ಇರೋದು ಮನುವಾದಿಗಳ ಹಳೆ ಮನೋಧರ್ಮದ ಪುನರಾವತಾರ ಇದು ಅಂತ ಹೇಳ್ತಾ ಇದ್ದಾರೆ. ಇವ್ರನ್ನ ಅಕ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಇಂಗ್ಲೀಷು ವಾದಿಗಳ ಕೈಗೊಂಬೆಗಳು ಇವರು. ಇವ್ರು ಹಿಂಗೆ ಮಾಡಿ ಮೆಲ್ಲಕ್ಕೆ ಕನ್ನಡ ಮಾಧ್ಯಮವನ್ನು ತೆಗೆದಾಕ್ಬಿಡೋಣ, ಇಂಗ್ಲೀಷ್ ಮಾಧ್ಯಮದಲ್ಲೇ ನಾವು ಎಲ್ಲ ಪಾಠ ಮಾಡಬೇಕು ಅಂತ ಹೇಳಿ ಇವರು ನಾಳೆ ಹೇಳೇ ಹೇಳ್ತಾರೆ ಅಂತ ಅವ್ರು ಹೇಳೋದು. ಇವೆರಡೂ ನಾವು ಕಂಬಾರರು ಎಲ್ಲ ಚಂದ್ರಶೇಖರ್ ಪಾಟೀಲ್ರದ್ರೇ ಇವೆಲ್ಲ ನಡೀತು ಕಣ್ರಿ. ಪಾಟೀಲ್ರು ಆಗೋದೇ ಇಲ್ಲ, ನಾವು ಕನ್ನಡ ಮಾಧ್ಯಮಕ್ಕೆ ನಾಲ್ಕನೇ ಕ್ಲಾಸಿಂದ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ದಿಸ್ ಅಂತ ಹೇಳಿದ್ರು. ನಾವು ಡೈಲಾಗ್ ಮಾಡಬೇಕು, ಬನ್ನಿ ಮಾತಾಡೋಣ ಬನ್ನಿ ಅಂತ ಹೇಳೋದು. ಮಾತಾಡೋದು ಯಾತಕ್ಕೆ, ಇಫ್ ಯು ಆರ್ ಕನ್ವಿನ್ಸ್ ಯು ಮಸ್ಟ್ ಚೇಂಜ್ ಯುವರ್ ಒಪಿನಿಯನ್. ಅದು ಬಿಟ್ಟುಕೊಂಡು ಒಂದು ಅಭಿಪ್ರಾಯ ತಾಳಿ ಕಟ್ಟದೋರಂಗೆ ಆಡಿದ್ರೆ ಏನಾದ್ರು ಅರ್ಥವಲ್ಲ.
ಈಗ ಈ ಭಾಷಾ ಮಾಧ್ಯಮಕ್ಕಿಂತ ಮುಖ್ಯವಾಗಿ ಶಿಕ್ಷಣದ ಗುಣಮಟ್ಟವನ್ನು ಜಾಸ್ತಿ ಮಾಡಬೇಕಲ್ಲ, ಅದರ ಬಗ್ಗೆ ಒಬ್ಬರು ಮಾತಾಡ್ತಾ ಇಲ್ಲ.
ಗುಣಮಟ್ಟದ ವಿಷಯ ಬೇರೆ, ಮಾಧ್ಯಮದ ವಿಷಯ ಬೇರೆ. ಮಾಧ್ಯಮದ ವಿಷಯ ಯಾಕಪ್ಪ ನಾವು ಇಂಪಾರ್ಟೆಂಟ್ ಆಗಿ ಪರಿಗಣಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಯಾವುದೇ ಗುಣಮಟ್ಟ ಹೆಚ್ಚಿಸೋದಾದ್ರೂ ಫಸ್ಟ್ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಅಬೌಟ್ ನಿಮ್ ಇಂಡಿಯಾ ಇನ್ ವಿಚ್ ಯು ಸ್ಪೀಕ್ ಅಲ್ವಾ. ನಾವು ಹೇಳೋದೇನು ಅಂದರೆ, ಏಳನೇ ಕ್ಲಾಸ್ವರೆಗೆ ನೀವು ಕನ್ನಡ ಮಾಧ್ಯಮವನ್ನು ಎಕ್ಸ್ಟೆಂಡ್ ಮಾಡಿ. ನಾಲ್ಕನೇ ಕ್ಲಾಸ್ ಇಂಗ್ಲೀಷ್ ಕಲಿತು ಏಳನೇ ಕ್ಲಾಸ್ವರೆಗೂ ಎಕ್ಸ್ಟೆಂಡ್ ಮಾಡಿ. ಯಾಕಂದರೆ ಅಲ್ಟಿಮೇಟ್ಲಿ ಥ್ರೋಟ್ ಕನ್ನಡನೇ ಮಾಡಬೇಕು ಅನ್ನೋದೇ ನಮ್ಮ ಏಮು ಈಗ ಯಾವುದೇ ಇದು. ಆದರೆ ಸೈಮಲ್ಟೇನಿಯಸ್ ಆಗಿ ಒಂದನೇ ಕ್ಲಾಸಿಂದ ಇಂಗ್ಲೀಷನ್ನು ಹೇಳ್ಕೊಡೋದು, ಇಂಗ್ಲೀಷನ್ನು ಹೇಳ್ಕೊಟ್ರೆ ಪ್ರಯೋಜನ ಇಲ್ಲ ಕಣ್ರಿ, ಇಂಗ್ಲೀಷ್ ಮಾತಾಡೋದು ಹೇಳ್ಕೊಡ್ಬೇಕು ಅವರಿಗೆ. ಇಟ್ ಈಸ್ ನಾಟ್ ಯುವರ್ ಆಮ್ಲೆಟ್ ಆರ್ ರೈಟಿಂಗ್, ಇಟ್ ಈಸ್ ಸ್ಪೀಚ್. ನೀವು ಅವ್ರಿಗೆ ಮಾತಾಡೋದು ಹೇಳ್ಕೊಟ್ರೆ ಸಾಕು, ನೂರೇ ನೂರು ಪದ ಹೇಳ್ಕೊಡ್ಬೇಕು ಅಷ್ಟೇ ಕಣ್ರಿ ಅವರಿಗೆ. ಆಮೇಲೆ ಅದ್ರ ಮ್ಯೂಟೇಷನ್
ಅದಕ್ಕೆ ಒಂದರಿಂದ ಹೇಳ್ಕೊಡ್ಬೇಕು, ನೂರು ಪದ ಹೇಳ್ಕೊಡ್ಲಿಕ್ಕೆ
ಹ್ಞೂ ರೀ, ಎರಡು ತಿಂಗಳು ಸಾಕ್ತೀನಿ. ನಾನು ಹೇಳಿದೆ ಒಂದು ಪರ್ಮನೆಂಟ್ ಆಗಿ ನಡೆಯೋ ಕ್ಲಾಸು, ಅಲ್ಲಿ ಬರೋರೆಲ್ಲ ಯಾರು ಯಾವಾಗ ಬೇಕಾದ್ರೂ ಅದರಲ್ಲಿ ಅಪಿಯರ್ ಆಗ್ಬೋದು, ಅಪಿಯರ್ ಆಗಿ ಪಾಸ್ ಆಗ್ಬೋದು ಅಂತ ಹೇಳಿ ಮಾಡಿಬಿಡಿ. ಈ ಪ್ರಾಬ್ಲಮ್ಮೇ ಇರೋದಿಲ್ಲ ನಿಮ್ಮ ಪಾಡಿ. ನೀವು
ಈ
ಏಳನೇ ಕ್ಲಾಸಲ್ಲಿ ಬೇಕಾದ್ರೂ ಮಾಡ್ಕೊಂಡಿರೋರು
ಅಂತ ಫೆಸ್ಟಿವಲ್ ಅಂದ್ರೆ ಏನೈತೆ, ಯಾವುದಕ್ಕೆ ಯಾರು ಸುಮ್ಮನೆ ಏನು ಕಾನೂನು ಕೊಡಬೇಕು ಅಂದ್ರೆ
ಅಲ್ರಿ, ಕನ್ನಡ ಮಾಧ್ಯಮದಲ್ಲಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವರು ವರ್ಡಿಕ್ಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅದ್ರ ಪ್ರಕಾರವಾಗಿ ಇವರು ಹೊರಡಿಸಿದ ಆರ್ಡರ್ಗೆ ನಮ್ಮ ಹೈಕೋರ್ಟ್ನವರು ಸ್ಟೇ ಕೊಟ್ಟಿದ್ದಾರೆ, 16 ವರ್ಷ ಆಗಿದೆ. ಆ ಸ್ಟೇ ವಕೇಟ್ ಮಾಡೋದಕ್ಕೆ ನಮ್ಮ ಅಯೋಧ್ಯೆ ವಿದ್ಯಾಮಂತ್ರಿ ಯಾವನೂ ಪ್ರಯತ್ನ ಮಾಡಿಲ್ಲ. ಸಿ ದೀಸ್ ಕ್ರಿಕೆಟ್ ಫೆಲೋಸ್, ಇವರು 1ನೇ ತರಗತಿಯಿಂದ ಇಂಗ್ಲಿಷ್ ಹೇಳ್ಕೊಡೋಕ್ಕೆ ತೋರಿಸ್ತಾ ಇರೋಷ್ಟು ಉತ್ಸಾಹ ಕನ್ನಡ ಮಾಧ್ಯಮದ ಬಗ್ಗೆ ತೋರಿಸ್ತಾನೆ ಇಲ್ಲ. ದಿಸ್ ಮೇಕ್ ಅಸ್ ಸಸ್ಪಿಷಿಯಸ್ ಅಬೌಟ್ ದೀಸ್ ಪೀಪಲ್.